కలిమలహరనామ్నా కీర్తనం ఘోషయంతం కరదృతజలపాత్రం దండినం హేమవర్ణం భవజలనిధిపోతం కృష్ణచైతన్యరూపం విమలపరమహంసం రామకృష్ణం భజామహ. ಪರಮ ಪೂಜನೀಯ ಗೀತಾಪ್ರಾಣ ಮಾತಾಜಿಯವರಿಗೆ ನನ್ನ ಹೃತ್ಪೂರ್ವಕ ಪ್ರಣಾಮಗಳು ಮತ್ತು ನನ್ನ ಸಹೋದರಿಯರಿಗೆ ಭಕ್ತವೃಂದರಿಗೆ ನನ್ನ ಪ್ರಣಾಮಗಳು. ಮದ್ಯಮಾಂಸದ ಪೂಜೆ, ಯಕ್ಷರ ಪೂಜೆ ಮತ್ತು ವಿವಿಧ ಪ್ರಕಾರಗಳ ಜೀವಹಿಂಸೆ ಇಡೀ ವಂಗದೇಶದಲ್ಲಿ ಇದೇ ಮತ ಪ್ರಚಲಿತವಾಗಿತ್ತು. ಸಮಾಜದ ಎಲ್ಲ ಅನುಕೂಲತೆಗಳಿಂದ ವಂಚಿತರಾದ ಆ ಜನ ಒಂದೆಡೆ ಧರ್ಮಹೀನರು, ಇನ್ನೊಂದೆಡೆ ವಿದ್ಯೆ, ಧನ, ಸಹಾಯ, ಸಂಪತ್ತಿನಿಂದಲೂ ವಂಚಿತರಾಗಿ ದುರ್ಗತಿಯ ಸೀಮೆಯನ್ನು ತಲುಪಿದರು. ಆ ಅಘೋರ ದುರ್ದಿನಗಳ ಕಾಲದಲ್ಲಿ ಸಮಸ್ತ ಪತಿತ ಜನರಿಗೆ ಪರಿತ್ರಾಣದ ಪಥ ದರ್ಶಿಸಲು ಕರುಣಾಮಯ ಪ್ರಭು ಅವತೀರ್ಣನಾದನು. 1485 ಫಾಲ್ಗುಣ ಮಾಸ ಹೋಳಿ ಹುಣ್ಣಿಮೆಯಂದು ಸಾಯಂಕಾಲ ಚಂದ್ರಗ್ರಹಣ ಆರಂಭವಾಗಿತ್ತಷ್ಟೆ. ಜನ ಗುಂಪು ಗುಂಪಾಗಿ ಹರಿನಾಮ ಸ್ಮರಿಸುತ್ತಾ ಗಂಗಾ ಸ್ನಾನಕ್ಕೆ ಹೋಗುತ್ತಿದ್ದರು. ಅದೇ ಸಮಯದಲ್ಲಿ ರಾತ್ರಿಯ ಪ್ರಥಮ ಪ್ರಹರದ ಒಂದು ಶುಭ ಮುಹೂರ್ತದಲ್ಲಿ ನವದ್ವೀಪವನ್ನು ಬೆಳಗುತ್ತಾ ಕಲಿಕುಹ ಕಾಂತಕಾರಿ ಶ್ರೀ ಚೈತನ್ಯ ಜನ್ಮ ತಾಳಿದನು. ತಂದೆಯ ಹೆಸರು ಜಗನ್ನಾಥ ಮಿಶ್ರ, ತಾಯಿ ಸಚಿದೇವಿ. ಸಚಿದೇವಿ ಅವನನ್ನು ವಾತ್ಸಲ್ಯದಿಂದ ನಿಮಾಯಿ ಎಂದು ಕರೆಯುತ್ತಿದ್ದಳು. ನಿಮಾಯಿ ಹೆಸರಿನಿಂದಲೇ ಬಾಲಕ ನವದ್ವೀಪದಲ್ಲಿ ಸುಪರಿಚಿತನಾದನು. ಯಾರಾದರೂ ಹರಿ ಬೋಲ್ ಹರಿ ಬೋಲ್ ಎಂದು ಹೇಳಿದರೆ ಅವನು ಆನಂದದಿಂದ ಉಲ್ಲಾಸಿತನಾಗಿ ಹರಿ ಬೋಲ್ ಹರಿ ಬೋಲ್ ಎಂದು ಹೇಳುತ್ತಾ ಸುಂದರವಾಗಿ ನೃತ್ಯ ಮಾಡುತ್ತಿದ್ದನು. ಆ ಕಾರಣದಿಂದ ಅವನ ಬಂಧು ಬಳಗದವರು ಅವನನ್ನು ಗೌರಹರಿ ಎಂದು ಕರೆಯುತ್ತಿದ್ದರು. ಗೌರವ ವರ್ಣದಿಂದಾಗಿ ಅವನಿಗೆ ಗೌರಾಂಗ ಎಂದು ಹೆಸರು ಇದ್ದಿತು. ಇವನು ನೋಡೋದಕ್ಕೆ ತುಂಬ ಸುಂದರವಾಗಿದ್ದ. ಅದಕ್ಕೆ ಸಚಿದೇವಿ ಅವನ್ನ ತುಂಬ ಚೆನ್ನಾಗಿ ಒಡವೆ ಎಲ್ಲ ಹಾಕಿ ಶೃಂಗಾರ ಎಲ್ಲ ಮಾಡಿ ಸಿಂಗರಿಸ್ತಾ ಇದ್ಲು. ಒಂದಿನ ಹೀಗೆ ಸಾಯಂಕಾಲ ಮನೆ ಒಳಕ್ಕೆ ಹೋಗೋಕ್ಕಿಂತ ಮುಂಚೆ ಒಬ್ಬ ಕಳ್ಳ ಅವನ್ನ ತುಂಬ ಮೃದು ಮೃದುವಾಗಿ ಮಾತಾಡಿಕೊಂಡು ಅವನ ಭುಜ ಮೇಲೆ ಕೂಡಿಸ್ಕೊಂಡು ಅವನು ಬೀದಿ ಬೀದಿ ಸುಸ್ತಾ ಇದ್ದ. ಯಾಕೆ ಅಂದರೆ ಒಂದು ನಿರ್ಜನ ಸ್ಥಳದಲ್ಲಿ ಅವನ್ನ ಕರ್ಕೊಂಡು ಹೋಗ್ಬಿಟ್ಟು ಒಡವೆ ಎಲ್ಲ ದೋಚ್ಕೊಂಡು ಹೋಗೋಣ ಅಂತ. ಇಲ್ಲಿ ಬೀದಿ ಬೀದಿ ಸುತ್ತ ಸುತ್ತ ಸಂಜೆ ಆಯಿತು. ಈ ಕಡೆ ತಂದೆ ತಾಯಿಗಳು ಬಂದು ಬಳಗದವರೆಲ್ಲ ನಿಮಾಯಿ ನಿಮಾಯಿ ಅಂತ ನಾಲ್ಕು ದಿಕ್ಕಿನಲ್ಲಿ ಅವನ್ನ ಕರೀಲಿಕ್ಕೆ ಹುಡುಕಾಟ ಮಾಡಲಿಕ್ಕೆ ಶುರು ಮಾಡಿದ್ರು. ಈ ಕಡೆ ಕಳ್ಳ ಅವನ ಭುಜದ ಮೇಲೆ ಕೂಡಿಸ್ಕೊಂಡು ಮೃದು ಮೃದುವಾಗಿ ಮಾತಾಡಿಕೊಂಡು ಬೀದಿ ಬೀದಿ ಅಲಿತಾ ಇದ್ದ. ಸುತ್ತಾಡ್ತಾ ಸುತ್ತಾಡ್ತಾ ಜಗನ್ನಾಥ ಮಿಶ್ರ ಮನೆ ಮುಂದೆನೇ ಬಂದ ಕಡೆಗೆ. ಆವಾಗ ತಾಯಿ ನಿಮಾಯಿ ಅಂತ ಕರೀತಾ ಇದ್ಲು. ಆ ಸಮಯದಲ್ಲೇ ಜಗನ್ನಾಥನು ಕಿರಿಸಿದ. ಕಳ್ಳ ಏನು ಮಾಡ್ದ, ಅವನ ಅಲ್ಲೇ ಇಳಿಸ್ಬಿಟ್ಟು ಓಡೋಗ್ಬಿಟ್ಟ. ನಿಮಾಯಿ 5 ವರ್ಷ ಆದಾಗ ಜಗನ್ನಾಥನು ಒಂದು ಶುಭ ದಿನ ನೋಡಿಬಿಟ್ಟು ಅವನಿಗೆ ವಿದ್ಯಾಭ್ಯಾಸ ಪ್ರಾರಂಭ ಮಾಡಿದನು. ನಿಮಾಯಿಯ ಹಿರಿಯ ಅಣ್ಣ ವಿಶ್ವರೂಪ ಮಾನವ ಜೀವನದ ಪರಮ ಸಾರ್ಥಕತೆಯಾದ ಆತ್ಮಜ್ಞಾನ ಪ್ರಾಪ್ತಿಗಾಗಿ ಆಧ್ಯಾತ್ಮ ವಿದ್ಯೆಯಲ್ಲಿ ಅಧ್ಯಯನದಲ್ಲಿ ತತ್ಪರನಾಗಿದ್ದನು. ವಿಶ್ವರೂಪ 16ನೇ ವಯಸ್ಸಲ್ಲಿ ಚೆನ್ನಾಗಿ ವೈರಾಗ್ಯ ಉಂಟಾಗಿ ಸನ್ಯಾಸ ಪಡಿಬೇಕು ಅಂದ್ಬಿಟ್ಟು ಮಧ್ಯರಾತ್ರಿನಲ್ಲಿ ಯಾರಿಗೂ ಹೇಳ್ದೇನೆ, ತಂದೆ ತಾಯಿಗೆ ಯಾರಿಗೂ ಹೇಳ್ದೇನೆ ಮನೆ ಬಿಟ್ಟು ಹೊರಟ. ಆಗ ನಿಮಾಯಿಗೆ 8 ವರ್ಷ ಮಾತ್ರ. 9ನೇ ವರ್ಷದಲ್ಲಿ ಉಪನಯವಾಯಿತು. 16ನೇ ವಯಸ್ಸಿನಲ್ಲೇ ನಿಮಾಯಿ ಒಬ್ಬ ದೊಡ್ಡ ಪಂಡಿತ ಆದ, ತುಂಬ ಚತುರ ಆದ. ಯಾರೇ ಶಾಸ್ತ್ರದಲ್ಲಿ ಚರ್ಚೆ ಮಾಡಿದ್ರೂ ಇವನಿಗೆ ಜಯ. ಇಂಥದ್ದು ಚರ್ಚೆ ಅಂದರೆ ಅವನಿಗೇನೆ, ಅದಕ್ಕೆ ಅವನು ತುಂಬ ಪ್ರಖ್ಯಾತ ಪಂಡಿತನಾದ. ಲಕ್ಷ್ಮೀದೇವಿ ಅಂತ ಒಬ್ಬ ಸುಂದರಿ ಅವನ ಜೊತೆಗೆ ವಿವಾಹ ಆಯಿತು. ಒಂದು ದಿವಸ ಹೀಗೆ ನಿಮಾಯಿ ಯಾತ್ರೆಗೆ ಅಂತ ಹೊರಟ. ಆ ಸಮಯದಲ್ಲಿ ಲಕ್ಷ್ಮೀದೇವಿಗೆ ಹಾವು ಕಚ್ಚಿ ಸತ್ತೋಗ್ಬಿಟ್ಲು. ಮತ್ತು ನಿಮಾಯಿ ತೀರ್ಥಯಾತ್ರೆ ಮುಗಿಸ್ಕೊಂಡು ಬಂದು ಎಲ್ಲಿ ಧರ್ಮಪತ್ನಿ ಅಂತ ಕೇಳಿದ್ರೆ ಸಚಿದೇವಿ ಹೇಳಲು, ನೀನು ಹೋದಾಗ ಅವಳಿಗೆ ಹಾವು ಕಚ್ಚಿ ಅವಳು ಹೋಗ್ಬಿಟ್ಲಪ್ಪ ಅಂತ. ಇದರಿಂದ ನಿಮಾಯಿಗೆ ತುಂಬ ಬೇಸರ ಆಯಿತು. ಕಾಲಕ್ರಮೇಣ ಅವನಿಗೆ ಇನ್ನೊಂದು ವಿವಾಹ ಆಯಿತು. ಅವಳ ಹೆಸರು ವಿಷ್ಣುಪ್ರಿಯ. ಆಕೆಗೆ ತುಂಬ ಸುಂದರಿ ಮತ್ತು ಗುಣವತಿ. ಹೀಗೆ ನವದ್ವೀಪದಲ್ಲಿ ಒಂದು ಸತಿ ಒಬ್ಬ ಸನ್ಯಾಸಿ ಬಂದ. ಅವನ ಹೆಸರು ಈಶ್ವರಪುರಿ ಅಂತ. ಈ ನಿಮಾಯಿ ನೋಡಿ ತುಂಬ ಆಕರ್ಷಣೆ ಆಯಿತು. ಅವನು ಈಶ್ವರಪುರಿ ಅವರು ಹೇಳಿದ್ರು, ನೀನು ಸ್ವಲ್ಪ ಬಾ, ನಿನ್ನ ಹತ್ರ ನಾನು ಭಕ್ತಿ ವಿಷಯದ ಮೇಲೆ ನಾನು ಗ್ರಂಥ ಬರೆದಿದ್ದೀನಿ, ಅದರ ಮೇಲೆ ಸ್ವಲ್ಪ ಚರ್ಚೆ ಮಾಡೋಣ ಅಂತ. ಆಗ ನಿಮಾಯಿ ಹೇಳ್ತಾನೆ, ನನಗೆ ಶಾಸ್ತ್ರದ ಮೇಲೆ ಗೊತ್ತು, ಈ ಭಕ್ತಿ ವಿಷಯದ ಮೇಲೆ ಅಷ್ಟು ಗೊತ್ತಿಲ್ಲ. ಸರಿ, ನಾನು ಓದ್ತೀನಿ, ನೀನು ಕೇಳು ಬಾ ಅಂತ ಹೇಳ್ತಾನೆ. ಆವಾಗ ಈಶ್ವರಿಪುರಿಯ ಸತ್ಸಂಗ ಮತ್ತು ಭಕ್ತಿ ವಿಷಯದ ಗ್ರಂಥ ಚರ್ಚೆಯದ ಬಗ್ಗೆ ಈ ನಿಮಾಯಿ ಮನಸ್ಸಿನ ಮೇಲೆ ಬಹಳ ಆಳವಾದ ಪ್ರಭಾವ ಬೀರಿತು. ಅವನ ಜೀವನನ್ನೇ ಪರಿವರ್ತನೆಯೂ ಆಗೋಯಿತು. ಯಾವಾಗ ನೋಡಿದ್ರೂ ನಿಮಾಯಿ ಭಗವಂತನಲ್ಲಿ ಶರಣಾಗಿ ಸರಳ ಹೃದಯದಿಂದ ಭಕ್ತಿಯಿಂದ ಅವನನ್ನು ಕರೆಯಿರಿ ಮತ್ತು ಅವನ ನಾಮಕೀರ್ತನೆ ಮಾಡಿರಿ ಅಂತ ಹೇಳ್ತಾ ಇದ್ರು. ಎಷ್ಟು ಅಂದರೆ ಎಲ್ಲಿ ಹರಿನಾಮ ಸಂಕೀರ್ತನೆ ಆಗುತ್ತೋ ಅಲ್ಲಿ ನಿಮಾಯಿ ಹೋಗ್ತಾಯಿದ್ರು. ಈ ಒಂದ್ಸತಿ ಹೀಗೆ ನಿಮಾಯಿ ಗಮನಿಸ್ತಾರೆ, ಭಕ್ತರೆಲ್ಲ ಹರಿನಾಮ ಸಂಕೀರ್ತನೆ ಎಷ್ಟು ಆಳವಾಗಿ ಮಾಡ್ತಾ ಇರ್ತಾರೆ ಅಂದರೆ ಆನಂದ ಬಾಷ್ಪನೇ ಬಂದುಬಿಟ್ಟಿರುತ್ತೆ ಭಕ್ತರಿಗೆ. ಆಮೇಲೆ ಆ ಕಡೆಯಿಂದ ವಾತಾವರಣ ಬಿಟ್ಟು ಬೇರೆ ವಾತಾವರಣ ಹೋಗಿದ ತಕ್ಷಣ ಅವರಿಗೆ ವಿಷಯಾಸಕ್ತಿ ಮೇಲೆ ಆಕರ್ಷಣೆಯೂ ಆಗ್ತಾ ಇದೆ. ಇದನ್ನು ನೋಡಿಬಿಟ್ಟು ನಿಮಾಯಿಗೆ ಹೇಗಾದರೂ ಮಾಡಿ ಇವರಿಗೆ ವಿವೇಕ ವೈರಾಗ್ಯ ಶಿಕ್ಷಣವನ್ನು ಕೊಡಬೇಕು ಅಂದ್ಬಿಟ್ಟು ಉಪಾಯವನ್ನು ಯೋಚಿಸ್ತಾ ಇದ್ದರು. ಈ ಕಡೆ ಅವರ ಶತ್ರುಗಳು ಒಂದು ಪ್ರಚಾರ ಮಾಡೋಕ್ಕೆ ಶುರು ಮಾಡಿದ್ರು. ಏನಂದರೆ, ನಿಮಾಯಿ ಪಂಡಿತ, ಬಹಳ ಚತುರ, ಆದರೆ ಈ ಮೂರ್ಖರನ್ನೆಲ್ಲ ಮೋಸ ಮಾಡಿ ತಾನು ಆನಂದಿಸ್ತಿದ್ದಾನೆ. ಮನೆಯಲ್ಲಿ ಯುವ ಪತ್ನಿ ಇದ್ದಾಳೆ, ಧನ ಸಂಪತ್ತಿಗೆ ಏನೂ ಅಭಾವ ಇಲ್ಲ, ಚೆನ್ನಾಗಿ ತಿಂದು ಕುಡಿದು ಮಜಾ ಮಾಡ್ತಿದ್ದಾನೆ. ಈ ಮಾತುಗಳಿಂದ ನಿಮಾಯಿಗೆ ತುಂಬ ಬೇಸರ ಆಯಿತು ಕೇಳಿ. ಈ ಅದಕ್ಕೆ ಅವನು ನಿರ್ಧಾರಕ್ಕೆ ಬಂದ, ಈ ವಿಷಯಗಳೊಂದಿಗೆ ಬಾಹ್ಯ ಸಂಪರ್ಕವನ್ನು ಸಂಪೂರ್ಣವಾಗಿ ಕತ್ತರಿಸಿ ಹಾಕಬೇಕು. ಜೀವನವು ಗೃಹತ್ಯಾಗವಿಲ್ಲದೆ ಜೀವನ ಉದ್ಧಾರ ಮತ್ತು ಲೋಕ ಶಿಕ್ಷಣ ಇದೇ ಉಪಾಯ ಅಂತ ಅಂದ್ಬಿಟ್ಟು ಅವನಿಗೆ ಸನ್ಯಾಸದ ಮೇಲೆ ತುಂಬ ವೈರಾಗ್ಯ ಉಂಟಾಗುತ್ತೆ. ಒಂದು, ನನ್ನ ಜೀವನ ಉದ್ಧಾರನೂ ಆಗುತ್ತೆ ಮತ್ತು ಲೋಕ ಕಲ್ಯಾಣಕ್ಕೂ ಆಗುತ್ತೆ ಅಂದ್ಬಿಟ್ಟು ಒಂದು ದಿವಸ ಸೂಕ್ತವಾದ ಸಮಯದಲ್ಲಿ ತಾಯಿ ಹತ್ರ ಮತ್ತು ಧರ್ಮಪತ್ನಿ ಹತ್ರ ಅನುಮತಿ ಪಡಿತಾನೆ. ಆಮೇಲೆ ಒಂದು ಶುಭ ಮಧ್ಯರಾತ್ರಿನಲ್ಲಿ, ಅಂದರೆ ಆ ರಾತ್ರಿ ಹೇಗಿತ್ತು ಅಂದರೆ ಮಕರ ರಾಶಿಯಿಂದ ಕುಂಭರಾಶಿಗೆ ಪ್ರವೇಶ ಮಾಡ್ತಾ ಇದೆ ಆ ಒಂದು ಸಮಯದಲ್ಲಿ, ಯಾರಿಗೂ ಹೇಳ್ದೇ ಮನೆ ಬಿಟ್ಟು ಹೋಗೋಕ್ಕಿಂತ ಮುಂಚೆ ತಾಯಿಗೆ ಸಾಷ್ಟಾಂಗ ಪ್ರಣಾಮ ಮಾಡಿ ಹರಿನಾಮ ಸ್ಮರಣೆ ಮಾಡ್ತಾ ಕಟವಾಗೆ ಹೋಗ್ತಾನೆ. ಅಲ್ಲಿ ಶ್ರೀಮದ್ ಸ್ವಾಮಿ ಕೇಶವ ಭಾರತೀ ಮಹಾರಾಜ್ ಆಶ್ರಮಕ್ಕೆ ತಲುಪ್ತಾನೆ. ಅಲ್ಲಿ ಮಹಾರಾಜರು ತುಂಬ ಥರ ಅವನಿಗೆ ಪರೀಕ್ಷೆ ಮಾಡ್ತಾರೆ. ಆ ಪರೀಕ್ಷೆಯಲ್ಲಿ ಗೊತ್ತಾಗುತ್ತೆ ಕೇಶವ ಭಾರತಿಗೆ ಇವನಿಗೆ ತುಂಬ ದೃಢ ಸಂಕಲ್ಪ ಮತ್ತು ವೈರಾಗ್ಯ ಇದೆ ಅಂತ. ಆಗ ಅವನಿಗೆ ಸನ್ಯಾಸ ದೀಕ್ಷೆ ಆಗುತ್ತೆ. ಶ್ರೀಕೃಷ್ಣ ಚೈತನ್ಯ ಭಾರತಿ ಅಂತ ಅವರು ಪರಿಚಯ ಆಗ್ತಾರೆ. ಭಕ್ತರೆಲ್ಲ ಅವ್ರನ್ನ ಚೈತನ್ಯ ಮಹಾಪ್ರಭು ಅಂತ ಕರೀತಾರೆ. ನಿತಾಯಿ ಒಂದು ಉಪಾಯ ಮಾಡಿಕೊಂಡು ಶಾಂತಿಪುರಕ್ಕೆ ಸನ್ಯಾಸ ಸ್ವೀಕಾರ ಆದಮೇಲೆ ನಿತಾಯಿ ಹೇಗೋ ಒಂದು ಉಪಾಯ ಮಾಡಿಕೊಂಡು ಶಾಂತಿಪುರಕ್ಕೆ ಕರ್ಕೊಂಡು ಬರ್ತಾರೆ. ಆಗ ತಾಯಿಗೂ ಹೇಳ್ತಾಳೆ ಸಚಿದೇವಿಗೆ, ನಿಮಾಯಿ ಬಂದಿದ್ದಾನೆ ಅಂತ. ತಾಯಿ ಶಾಂತಿಪುರಕ್ಕೆ ಬಂದು ಚೈತನ್ಯ ಮಹಾಪ್ರಭುನ ಭೇಟಿ ಆಗ್ತಾಳೆ. ಆಗ ಚೈತನ್ಯ ಮಹಾಪ್ರಭು ಸಾಷ್ಟಾಂಗ ಪ್ರಣಾಮ ಮಾಡಿ, ಎಲ್ಲರೂ ಹೇಳ್ತಾರೆ ನಿಮಾಯಿಗೆ ಹೇಳಿ ಇಲ್ಲೇ ಇರಲಿಕ್ಕೆ ಅಂತ. ಆದರೆ ಚೈತನ್ಯ ಮಹಾಪ್ರಭು ಹೇಳ್ತಾರೆ, ಇದು ನನ್ನ ಜನ್ಮಸ್ಥಾನ, ಈ ಜಾಗದಲ್ಲೇ ಇರೋದು, ಸನ್ಯಾಸ ಆಗಿ ಇಲ್ಲೇ ಇರೋದು ಇದು ಸರಿ ಇಲ್ಲ ಅಂತ. ಆಗ ಸಚಿದೇವಿ ಹೇಳ್ತಾಳೆ, ಮಗು ನಿಮಾಯಿ, ನೀನು ವಿಶ್ವರೂಪದಂತೆ ನಿಷ್ಠುರತೆ ತೋರಬೇಡ ಅಂತ. ಆಗ ಚೈತನ್ಯ ಮಹಾಪ್ರಭು ಹೇಳ್ತಾರೆ, ಮಾ ನೀನು ಎಲ್ಲಿ ಇರಲಿಕ್ಕೆ ಹೇಳ್ತೀಯೋ ನಾನು ಅಲ್ಲೇ ಇರ್ತೀನಿ ಅಂತ. ಆಗ ಸಚಿದೇವಿ ಹೇಳ್ತಾಳೆ, ನೀನು ನೀಲಾಚಲದಲ್ಲಿರು, ಇಲ್ಲಿಂದ ಎಷ್ಟೊಂದು ಜನ ಹೋಗೋರು ಬರೋರು ಇರ್ತಾರೆ, ಅವರಿಂದ ನನಗೆ ನಿನ್ನ ವಿಷಯ ತಿಳಿಯುತ್ತೆ ಅಂತ. ಸರಿ ಆಯಿತು, ಇವರೆಲ್ಲ ಗುಂಪಾಗಿ ಹೋಗ್ತಾರೆ. ಯಾರ್ಯಾರು ಅಂದರೆ ನಿತಾಯಿ, ಜಗದಾನಂದ, ಮುಕುಂದ, ಸ್ವರೂಪ, ಗೋವಿಂದ ಮತ್ತು ಇತ್ಯಾದಿಗಳು ಭಕ್ತರೆಲ್ಲ ಸೇರಿಕೊಂಡು ನೀಲಾಚಲಕ್ಕೆ ಹೋಗ್ತಾರೆ, ಶ್ರೀಮಂದಿರಿಗೆ ಹೋಗ್ತಾರೆ. ಹೋಗ್ತಾ ಇರುವಾಗ ದೂರದಿಂದಲೇ ನೋಡ್ತಾರೆ ಮಂದಿರ ಶಿಖರನ್ನು ಚೈತನ್ಯ ಮಹಾಪ್ರಭು. ಎಷ್ಟು ಆನಂದ ಆಗುತ್ತೆ ಅಂದರೆ ಈ ಪರಿವಾರನ್ನೇ ಬಿಟ್ಬಿಟ್ಟು ಓಡೋಗ್ತಾರೆ. ಎಷ್ಟು ಜೋರಾಗಿ ಓಡ್ತಾರೆ ಅಂದರೆ ಓಡ್ತಾ 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 ಹಾಗೆ ಗರ್ಭ ಮಂದಿರ ಪ್ರವೇಶ ಮಾಡಿ ಜಗನ್ನಾಥನ ಪಾದ ಸ್ಪರ್ಶ ಮಾಡಿಬಿಟ್ಟು ಹಾಗೆ ಮುರ್ಚಿರ್ತಾರಾಗ್ಬಿಡ್ತಾರೆ. ಅಲ್ಲಿರೋ ಪಂಡಿತರೆಲ್ಲ ಅಂದರೆ ಪೂಜಾರಿಗಳೆಲ್ಲ ತುಂಬ ಕೋಪ ಮಾಡ್ಕೊಳ್ತಾರೆ. ಬಂದಿದ ತಕ್ಷಣವೇ ಇವನು ಮಹಾಪ್ರಭುನ ಮುಟ್ಬಿಟ್ಟ, ಇವನು ಯಾರು ಇವನು ಅಂದ್ಬಿಟ್ಟು ಕೋಲು ತೊಗೊಳ್ಲಿಕ್ಕೆ ಹೊಡಲಿಕ್ಕೆ ಶುರು ಮಾಡ ಕೋಲು ತೊಗೊಂಡು ಹೊಡಿಲಿಕ್ಕೆ ಹೋಗ್ತಾರೆ. ಆಗ ಅಲ್ಲಿನ ದೇವಸ್ಥಾನದಲ್ಲಿ ರಾಜನ ಸಭಾಪಂಡಿತ ಸಾರ್ವಭೌಮ ಭಟ್ಟಾಚಾರ್ಯರು ಅವರು ಬಂದು ಬೇಡ ಹೊಡಿಬೇಡಿ ಅಂತ ನಿಲ್ಲಿಸ್ತಾರೆ. ನೋಡ್ತಾರೆ ಈ ಸುಂದರ ಯುವ ಸನ್ಯಾಸಿನ ನೋಡಿ ಒಂದು ಆಕರ್ಷಣೆ ಆಗುತ್ತೆ. ಇವನ್ನ ಮನೆಗೆ ಕರ್ಕೊಂಡು ಬನ್ನಿ ಅಂತ ಮನೆಗೆ ಕರ್ಕೊಂಡು ಹೋಗಿ ಎಲ್ಲ ವ್ಯವಸ್ಥೆ ಆಗುತ್ತೆ. ಇಲ್ಲಿ ಚೈತನ್ಯ ಮಹಾಪ್ರಭು ಎಲ್ಲ ಕೀಳು ಜಾತಿ ಮೇಲು ಜಾತಿ ಏನು ನೋಡ್ತಾ ಇಲ್ಲ, ಎಲ್ಲರನ್ನೂ ಒಟ್ಟುಗೂಡಿಸ್ಕೊಂಡು ಹರಿನಾಮ ಸಂಕೀರ್ತನೆ ಮಾಡ್ತಾ ಇರ್ತಾರೆ. ಇದನ್ನೆಲ್ಲ ನೋಡಿ ಸಾರ್ವಭೌಮ ಭಟ್ಟಾಚಾರ್ಯರಿಗೆ ತುಂಬ ಬೇಸರ ಆಗುತ್ತೆ. ಏನಿದು, ಚಿಕ್ಕ ವಯಸ್ಸಿನಲ್ಲಿ ಒಂದು ಸನ್ಯಾಸ ತಗೊಂಡಿದ್ದಾನೆ ಸಂಸಾರ ಮಾಡೋದು ಬಿಟ್ಟು, ಆಮೇಲೆ ಹೀಗೆ ಎಲ್ಲರನ್ನು ಕೂಡಿಸ್ಕೊಂಡು ಹರಿನಾಮ ಸಂಕೀರ್ತನೆ ಮಾಡ್ತಾನೆ. ಮಹಾಪ್ರಭುನ ಕರೆದುಬಿಟ್ಟು ಹೇಳ್ತಾನೆ, ನಿನ್ನಂತಹ ಯುವಕನಿಗೆ ನೀನು ಸನ್ಯಾಸ ಧರ್ಮದ ಪಾಲನೆ ಮಾಡುವುದು, ಅದರಲ್ಲೂ ನಿನ್ನಂತಹ ಯುವಕನಿಗೆ ಬಹಳ ಕಠಿಣ. ನೀನು ನನ್ನಿಂದ ವೇದಾಂತ ಅಧ್ಯಯನ ಮಾಡು, ನಾನು ನಿನಗೆ ವೇದಶಾಸ್ತ್ರವನ್ನು ಹೇಳಿಕೊಡ್ತೀನಿ ಅಂತ. ಇದರಿಂದ ಚೈತನ್ಯ ಮಹಾಪ್ರಭು ಹೇಳ್ತಾರೆ, ನೀವೇನು ಹೇಳ್ತಿರೋ ನನ್ನ ಒಳ್ಳೆಯದಕ್ಕೋಸ್ಕರ ನಾನು ಸಿದ್ಧವಾಗಿದ್ದೀನಿ, ನಾನು ಬರ್ತೀನಿ ಅಂತ ಹೇಳ್ತಾನೆ. ಹೀಗೆ 7 ದಿನ ನಂತರ ಸಾರ್ವಭೌಮ ಭಟ್ಟಾಚಾರ್ಯರು, ನಿನಗೇನು ಎಲ್ಲ 7 ದಿನ ಆಯಿತು ಒಂದು ಪ್ರಶ್ನೆಯೂ ಮಾಡ್ತಾ ಇಲ್ಲ, ಎಲ್ಲ ಅರ್ಥ ಆಗ್ತಾ ಇದೆ ತಾನೇ ಅಂತ ಕೇಳ್ತಾರೆ. ಅದಕ್ಕೆ ಚೈತನ್ಯ ಮಹಾಪ್ರಭು ಹೇಳ್ತಾರೆ, ಸೂತ್ರ ಭಾಷ್ಯವಂತೂ ಚೆನ್ನಾಗಿ ಅರ್ಥ ಆಗುತ್ತೆ, ಆದರೆ ನಿಮ್ಮ ವ್ಯಾಖ್ಯಾನಗಳಿಂದಲೇ ಎಲ್ಲ ಸಂದೇಹ ಉಂಟಾಗ್ತಾ ಇದೆ. ತಮ್ಮ ವ್ಯಾಖ್ಯಾನ ನನ್ನ ಮನಸ್ಸಿಗೆ ಸರಿ ಅನ್ನಿಸ್ತಾ ಇಲ್ಲ. ಆಗ ಅವ್ರು ಹೇಳ್ತಾರೆ, ನೀನು ಯಾರ ಹತ್ರ ಏನು ಮಾತಾಡ್ತಾ ಇದೆಯಾ ಗೊತ್ತಿದೆಯಾ, ನಾನು ಸಾರ್ವಭೌಮ ಭಟ್ಟಾಚಾರ್ಯ, ಈ ದೇಶಕ್ಕೆ ಪಂಡಿತ, ನೀನು ನನಗೆ ಈ ಥರ ಹೇಳ್ತಾ ಇದೆಯಾ ಅಂತ ಹೇಳ್ತಾರೆ. ಆಗ ಚೈತನ್ಯ ಮಹಾಪ್ರಭು ಅವರ ವ್ಯಾಖ್ಯಾನ ದೋಷವನ್ನೆಲ್ಲ ಸ್ಪಷ್ಟಪಡಿಸ್ಬಿಟ್ಟು ಸಾರ್ವಭೌಮ ಭಟ್ಟಾಚಾರ್ಯರದ ಎಲ್ಲ ಯುಕ್ತಿಗಳನ್ನು ಖಂಡಿಸಿದ್ರು. ಇದರ ಪರಿಣಾಮ ಸಾರ್ವಭೌಮ ಭಟ್ಟಾಚಾರ್ಯರಿಗೆ ಅಹಂಕಾರ ಹೊರಟೋಯಿತು, ಅವರ ಮನಸ್ಸು ನಿರ್ಮಲ ಆಯಿತು. ಅವರು ಹೀಗೆ ಒಂದು ಸ್ವಲ್ಪ ಬೇಸರ ಆಗಿ ಅವರ ಕೊಠಡಿನಲ್ಲಿ ಕೂತ್ಕೊಂಡಿದ್ದಾರೆ. ಆವಾಗ ಅವ್ರಿಗೆ ಒಂದು ಅದ್ಭುತ ಅನುಭವ ಆಗುತ್ತೆ, ಯಾರು ಕೃಷ್ಣನೋ ಯಾರು ರಾಮನೋ ಅವರೇ ಈ ಚೈತನ್ಯ ಮಹಾಪ್ರಭು ಅಂತ. ಇದನ್ನು ತಿಳಿದ ಮೇಲೆ ಅವರು ಚೈತನ್ಯ ಮಹಾಪ್ರಭು ಹತ್ರ ಬಂದು ಸಾಷ್ಟಾಂಗ ಪ್ರಣಾಮ ಮಾಡಿದ್ರು. ಇದನ್ನು ನೋಡಿಬಿಟ್ಟು ಜನರಿಗೆಲ್ಲ ತುಂಬ ಆಶ್ಚರ್ಯ ಆಯಿತು. ಅವರು ಯಾವಾಗಲೂ ಸದಾ ಭಕ್ತಿಯಿಂದ ಭಗವತ್ ತತ್ವ ಚಿಂತನೆಯಲ್ಲಿ ಮಗ್ನರಾಗ್ತಾಯಿದ್ರು. ವೈಶಾಖ ಮಾಸದ ಅಂತಿಮ ಭಾಗದಲ್ಲಿ ಚೈತನ್ಯ ದೇವರು ದಕ್ಷಿಣ ದೇಶದ ಭ್ರಮಣಕ್ಕೆಂದು ಹೊರಟರು. ಅಲ್ಲಿ ಯಾವ್ಯಾವುದು ದರ್ಶನ ಮಾಡಿದ್ರು ಅಂದರೆ ತಿರುಪತಿ, ಶ್ರೀಶೈಲ, ಕಂಚಿ, ಕಾಮಾಕ್ಷಿ, ಮೀನಾಕ್ಷಿ, ಶ್ರೀರಂಗಂ, ರಾಮೇಶ್ವರ, ಕನ್ಯಾಕುಮಾರಿ, ಶೃಂಗೇರಿ, ಉಡುಪಿ, ತುಂಗಭದ್ರಾ, ಪಂಡ್ರಾಪುರ ಮತ್ತು ದ್ವಾರಕಾ, ಮತ್ತು ಪುನಃ ಅವರು ಪುರಿ ಬಂದರು. ಒಂದು ದಿನ ಸಾರ್ವಭೌಮ ಭಟ್ಟಾಚಾರ್ಯರು ಮತ್ತು ಧರ್ಮಪತ್ನಿಯರು ಇಬ್ಬರು ಬಂದುಬಿಟ್ಟು ಕೇಳ್ಕೊಳ್ತಾರೆ ಚೈತನ್ಯ ಮಹಾಪ್ರಭು ಅಂತ ಹತ್ರ, ನೀವು ಇವತ್ತು ಬಂದು ನಮ್ಮ ಮನೆಗೆ ಭಿಕ್ಷೆನ ಸ್ವೀಕರಿಸಬೇಕು ಅಂತ. ಆಗ ಅವರು ಒಪ್ಕೊಳ್ತಾರೆ ಚೈತನ್ಯ ಮಹಾಪ್ರಭು. ಆದರೆ ಅವರ ಅಳಿಯ ಅಮೋಘ ಭಟ್ಟಾಚಾರ್ಯ ಅವನಿಗೆ ಇದು ಇಷ್ಟ ಇರಲಿಲ್ಲ. ಬಂದುಬಿಟ್ಟು ಎಲ್ಲ ವ್ಯಂಜನಗಳೆಲ್ಲ ನೋಡಿಬಿಟ್ಟು, ಅರೇ ಸನ್ಯಾಸಿ ಇಷ್ಟು ತಿನ್ನುತ್ತಾನೆಯೇ ಅಂತ ಹೇಳ್ತಾರೆ. ಇದನ್ನು ಕೇಳಿಬಿಟ್ಟು ಸಾರ್ವಭೌಮರಿಗೆ ತುಂಬ ಬೇಸರವಾಯಿತು. ಅವರು ಒಂದು ಕಡ್ಡಿ ತೊಗೊಂಡೇ ಹೊಡೆಯಲಿಕ್ಕೆ ಹೊರಟೋಗ್ಬಿಟ್ರು. ಈ ಕಡೆ ಪತ್ನಿ ಹೇಳ್ತಾಳೆ, ನನ್ನ ಮಗಳು ವಿಧವೆ ಆದ್ರೂ ಚಿಂತೆ ಇಲ್ಲ, ಇವನು ಸತ್ತೋದ್ರೆ ವಾಸಿ ಅಂತ. ಅಷ್ಟು ಬೇಸರ ಹೋಗ್ಬಿಡುತ್ತೆ ಅವರಿಗೆ. ಆದರೆ ಚೈತನ್ಯ ಮಹಾಪ್ರಭು ನಗ್ತಾ ಹೇಳ್ತಾರೆ, ಅಮೋಘ ಇನ್ನ ಮಗು, ಅವನ ಮಾತಿಗೆ ನೀವು ಏನು ಗಮನ ಕೊಡಬೇಕಾಗಿಲ್ಲ ಅಂತ ಹೇಳಿ ಭಿಕ್ಷೆಯನ್ನು ಸ್ವೀಕರಿಸ್ತಾರೆ. ಮರುದಿನವೇ ಅಮೋಘನಿಗೆ ವಿಸೂಚಿಕ ರೋಗಗ್ರಸ್ತನಾಗಿ ಇನ್ನೆಲ್ಲೋ ಒಂದು ರಸ್ತಿನಲ್ಲೋ ಬಿದ್ದಿದ್ದ. ಇದನ್ನು ಶ್ರೀ ಚೈತನ್ಯ ದೇವರು ನೋಡಿಬಿಟ್ಟು ಕರುಣೆಯಿಂದ ಅಮೋಘನ ತೀರಕ್ಕೆ ಹೋಗ್ಬಿಟ್ಟು ಸಾರ್ವಭೌಮ ಭಟ್ಟಾಚಾರ್ಯನನ್ನು ಕರೆಸಿದ್ರು. ಪ್ರಭುವಿಗೆ ಪ್ರಭು ಹೇಳ್ತಾರೆ ಸಾರ್ವಭೌಮರಿಗೆ, ಏನೋ ಒಂದು ಚಿಕ್ಕ ಹುಡುಗ ಅರಿವಿಲ್ಲದೆ ಏನೋ ಒಂದು ಮಾತಾಡಿಬಿಟ್ಟ, ನೀವು ಅವನ ಅಪರಾಧನ ಕ್ಷಮಿಸಿ ಅವನಿಗೆ ಶುಶ್ರೂಷೆ ಮತ್ತು ಸೇವೆ ಮಾಡಿ ಚಿಕಿತ್ಸೆಯೆಲ್ಲ ಕೊಡಿಸಿ ಅಂತ. ಅವ್ರ ಮಾತಿಗೆ ಅವರೇನೋ ತಪ್ಪೋದಕ್ಕಾಗೋದಿಲ್ಲ, ಅವ್ರ ಮಾತನ್ನು ಮೀರಲಿಕ್ಕಾಗಲಿಲ್ಲ, ಅದಕ್ಕೆ ಅವರು ಸೇವೆ ಮತ್ತು ಶುಶ್ರೂಷೆ ಎಲ್ಲ ವ್ಯವಸ್ಥೆ ಮಾಡಿದ್ರು. ಇದರಿಂದ ಅಮೋಘನ ಮನಸ್ಸು ಪರಿವರ್ತನೆ ಆಯಿತು. ಆಮೇಲೆ ಅವನು ರೋಗದಿಂದ ಸುಸ್ತಾದ, ಸ್ವಸ್ಥನಾದನು. ಆಮೇಲೆ ಚೈತನ್ಯ ದೇವರ ಭಕ್ತನಾದ. ಈಗ ದ್ವಾರಕ ಇನ್ನು ಮತ್ತೆ ಇನ್ನೊಂದು ಸತಿ ಚೈತನ್ಯ ಮಹಾಪ್ರಭು ದ್ವಾರಕ ಹೋಗ್ತಾರೆ. ಅಲ್ಲಿ ಎಷ್ಟೊಂದು ಅದ್ಭುತ ಘಟನೆ ನಡೆದಿದೆ, ನಾನು ಒಂದೆರಡು ಘಟನೆ ಹೇಳ್ತೀನಿ. ಈ ನವಾಬ್ ಹುಸೇನ್ ಶಾಹ ಅಂತ, ಅವನ ಬಾಲ್ಯದಲ್ಲಿಯೇ ಸುಬುದ್ಧಿರಾಯರ ಆಶ್ರಯದಲ್ಲಿ ಬೆಳೆದಿದ್ದ. ಈ ನವಾಬು ತುಂಬ ರಾಯರು ಮನೆ ಸುಬುದ್ಧಿ ರಾಯರು ನವಾಬ್ನ ತುಂಬ ಸ್ನೇಹದಿಂದ ಮಮತೆಯಿಂದ ನೋಡ್ಕೊಳ್ತಾ ಇದ್ರು. ಒಂದು ದಿವಸ ಹೀಗೆ ಅವನು ನವಾಬು ಏನೋ ಒಂದು ತಪ್ಪು ಕೆಲಸ ಮಾಡಿದ, ಅದರಿಂದ ಸುಬುದ್ಧಿ ರಾಯರು ಅವನಿಗೆ ಬೆತ್ತದು ತಗೊಂಡು ಚೆನ್ನಾಗಿ ಹೊಡೆದ್ಬಿಟ್ರು. ಹೆಂಗೆ ಹೊಡೆದ್ರು ಅಂದರೆ ಚರ್ಮ ಕಿತ್ಕೊಂಡು ಬಂದುಬಿಡಿತ್ತು, ಹಾಗೆ ಹೊಡೆದ್ರು. ಅದು ಕಲೆ ಹಾಗೆ ಉಳಿದಿತ್ತು, ಆ ಗುರುತು ಹಾಗೆ ಉಳ್ಕೊಂಡಿತ್ತು. ಕಾಲಾಂತರ ಸುಷೇನ್ ಶಾಹ ಪ್ರಿಯತಮೆ ಬೇಗಂ ಒಂದಿನ ಕೇಳ್ತಾಳೆ, ನಿಮ್ಮ ಶರೀರದ ಈ ಕಲೆ ಏನು ಅಂತ. ಆಗ ನವಾಬ್ ಹೇಳ್ತಾನೆ, ಇದು ಸುಬುದ್ಧಿ ರಾಯರು ಬೆತ್ತದಿ ಏಟು, ನಾನು ಒಂದು ತಪ್ಪು ಕೆಲಸ ಮಾಡಿದೆ ಅದಕ್ಕೆ ಬೆತ್ತದಿಂದ ಏಟು ಕೊಟ್ಟರು ಅಂತ. ಇದನ್ನು ಕೇಳಿಬಿಟ್ಟು ಬೇಗಂಗೆ ತುಂಬ ಕೋಪ ಬಂದುಬಿಡ್ತು, ನೀವು ಅವ್ರನ್ನ ಅಪಮಾನ ಮಾಡಬೇಕಿದು, ಏನಿದು ಹಿಂಗೀ ಕುಡಿದಿದ್ದಾರೆ ಅಂತ. ಆವಾಗ ನವಾಬ್ ಹೇಳ್ತಾನೆ, ನೋಡು ಅವ್ರು ಹಂಗೆ ಹೊಡೆದಿದ್ದಕ್ಕೆ ನಾನಿವತ್ತು ಈ ಥರ ಉನ್ನತಿ ಸ್ಥಾನದಲ್ಲಿರೋದು, ಅವರು ನನ್ನ ತಂದೆ ಸಮಾನ, ಅವರಿಗೆ ಅಪಮಾನ ಮಾಡೋದು ಸರಿ ಇಲ್ಲ, ಅಗೌರವ ತೋರೋದು ಸರಿ ಇಲ್ಲ, ಇದು ಅಧರ್ಮ ಆಗೋಗುತ್ತೆ ಅಂತ. ಆದ್ರೂ ಬೇಗಮ್ಮ ಬಿಡಲಿಲ್ಲ, ಅವಕಾಶ ನೋಡಿಕೊಂಡು ಪತಿಗೆ ಉತ್ತೇಜಿಸ್ತಾ ಇದ್ಲು. ಕೊನೆಗೆ ನವಾಬು ಪತ್ನಿಯ ಮಾತನ್ನು ಕೇಳಬೇಕಾಯಿತು. ರಾಯರಿಗೆ ಯಾವ ಕಷ್ಟವನ್ನು ಕೊಡದೆ ಮುಸಲ್ಮಾನರ ನೀರನ್ನು ಕುಡಿಲಿಕ್ಕೆ ಹೇಳ್ದ ಅವನು. ಇವರು ಸುಬುದ್ಧಿ ರಾಯರು ಮುಸಲ್ಮಾನ್ ಮನೆಯದು ನೀರು ಕುಡಿದ್ರು, ಇದರಿಂದ ಧರ್ಮ ಹೊಟ್ಟೋಯಿತು ಅಂತ ಎಲ್ಲ ಹೇಳ್ತಾ ಇದ್ರು. ಅವ್ರು ಹೋಗ್ಬಿಟ್ಟು ಬ್ರಾಹ್ಮಣ ಹತ್ರ ಇದ್ರ ಪ್ರಾಯಶ್ಚಿತ್ತ ಹೇಳಿ ಅಂತ ಕೇಳ್ಕೊಳ್ತಾನೆ. ಅವ್ರಿಗೂ ಕೋಪ ಬಂದ್ಬಿಡ್ತು, ಹಾಂ ನೀನು ಮುಸಲ್ಮಾನ್ ಮನೆಯಿಂದ ನೀರು ಕುಡ್ದಿದ್ಯಾ, ಬಿಸಿ ಬಿಸಿ ತುಪ್ಪ ಕಾಯಿಸ್ಕೊಂಡು ನೀನು ಬಾಯಿಗೆ ಹಾಕ್ಕೊಂಡು ಸತ್ತೋಗು ಅಂತ ಹೇಳಿಬಿಡ್ತಾರೆ. ಇದರಿಂದ ಅವನಿಗೆ ತುಂಬ ಮನಸ್ಸಿಗೆ ಕಷ್ಟ ಆಗುತ್ತೆ. ಹೋಗ್ಬಿಟ್ಟು ಚೈತನ್ಯ ಮಹಾಪ್ರಭು ಹತ್ರ ಹೇಳ್ಕೊಳ್ತಾರೆ. ಚೈತನ್ಯ ಮಹಾಪ್ರಭು ಹೇಳ್ತಾರೆ, ಹರಿನಾಮವನ್ನು ಉಚ್ಚರಿಸು, ನಾಮದ ಪ್ರಭಾವದಿಂದ ಎಲ್ಲ ಪಾಪ ನಷ್ಟ ಆಗೋಗುತ್ತೆ, ಶ್ರೀಕೃಷ್ಣ ಚರಣಗಳಲ್ಲಿ ಪ್ರೀತಿ ಉಂಟಾಗುತ್ತೆ ಅಂತ. ಸರಿ ಆಯಿತು, ಅವರೂ ಹಾಗೆ ಮಾಡಿದ್ರು, ಅವರ ಜೀವನನ್ನೇ ಪರಿವರ್ತನೆಯೂ ಆಯಿತು, ಶ್ರೀಕೃಷ್ಣ ಚರಣದಲ್ಲಿ ಒಂದು ಭಕ್ತಿ ಪ್ರೀತಿ ಉಂಟಾಯಿತು. ಸನಾತರು ಹೀಗೆ ಚೈತನ್ಯ ಮಹಾಪ್ರಭು ಹತ್ರ ತತ್ವ ವಿಚಾರ ಮಾಡ್ತಾರೆ. ಅವ್ರದ್ದು ಕೆಲವು ಪ್ರಶ್ನೆಗಳನ್ನು ನಾನು ಹೇಳ್ತೀನಿ. ಅವರು ಪ್ರಶ್ನೆ ಮಾಡ್ತಾರೆ, ಶ್ರೀರಾಧ ಮತ್ತು ಶ್ರೀಕೃಷ್ಣರು ಅಭಿನ್ನರೋ ಅಥವಾ ಭಿನ್ನರೋ ಅಂತ. ಅದಕ್ಕೆ ಪ್ರಭು ಹೇಳ್ತಾರೆ, ರಾಧ ಪೂರ್ಣ ಶಕ್ತಿ ಮತ್ತು ಕೃಷ್ಣ ಪೂರ್ಣ ಶಕ್ತಿಮಾನನು, ಶಾಸ್ತ್ರವಾಣಿಯಂತೆ ಇಬ್ಬರೂ ಯಾವ ಭೇದವಿಲ್ಲ. ಹೇಗೆ ಕಸ್ತೂರಿ ಮತ್ತು ಅದರ ಗಂಧ ಅಭಿನ್ನವೋ, ಹೇಗೆ ಅಗ್ನಿ ಮತ್ತು ಅದರ ಜ್ವಾಲೆ ಅಭಿನ್ನವೋ, ಹಾಗೆಯೇ ರಾಧಾಕೃಷ್ಣರು ಸದಾ ಒಂದೇ ಸ್ವರೂಪರಾಗಿದ್ದಾರೆ. ಆದರೆ ಲೀಲಾರಸದ ಆಸ್ವಾದನೆಯನ್ನು ಮಾಡಲು ಅವರು ಯುಗಲ ರೂಪ ಧಾರಣೆ ಮಾಡಿದ್ದಾರೆ. ಎರಡನೇ ಪ್ರಶ್ನೆ ಕೇಳ್ತಾರೆ, ಶಾಸ್ತ್ರಗಳಲ್ಲಿ ವೈದಿ ಭಕ್ತಿಯ 64 ಅಂಗಗಳನ್ನು ಉಲ್ಲೇಖಿಸಲಾಗಿದೆ, ಅವುಗಳಲ್ಲಿ ಮುಖ್ಯವಾದವು ಯಾವುವು ಅಂತ ಕೇಳ್ತಾರೆ. ಅದಕ್ಕೆ ಚೈತನ್ಯ ಮಹಾಪ್ರಭು ಹೇಳ್ತಾರೆ, ಸಾಧುಸಂಗ, ನಾಮಕೀರ್ತನೆ, ಭಾಗವತ ಶ್ರವಣ, ಬೃಂದಾವನ ವಾಸ ಮತ್ತು ಶ್ರೀಮೂರ್ತಿಯ ಶ್ರದ್ಧಾನ್ವಿತ ಸೇವನೆ, ಈ ಐದು ಅಂಗಗಳೇ ಸಕಲ ಸಾಧನೆಗಳಲ್ಲಿ ಶ್ರೇಷ್ಠ. ಈ ಐದರ ಅಲ್ಪಸಂಗದಿಂದಲೂ ಕೃಷ್ಣನ ಪ್ರೇಮದ ಉದಯವಾಗುತ್ತದೆ ಅಂತ. ಮೂರನೇ ಪ್ರಶ್ನೆ, ಪರಬ್ರಹ್ಮ ಪರಮಾತ್ಮ ಭಗವಂತ ಶ್ರೀಕೃಷ್ಣ ನಿತ್ಯದಾಸ ಅಂಶನಾಗಿಯೂ ಜೀವನ ತ್ರಿತಾಪಕ್ಕೆ ಕಾರಣವೇನು? ಮುಕ್ತಿ ಲಾಭ ಹೇಗೆ ಆಗುತ್ತದೆ? ಅದಕ್ಕೆ ಪ್ರಭು ಹೇಳ್ತಾರೆ, ಅನಾದಿ ಕಾಲದಿಂದ ಕೃಷ್ಣನನ್ನು ಮರೆತು ಜೀವ ಬಹಿರ್ಮುಖವಾಗಿದೆ. ಆದ್ದರಿಂದ ಮಾಯೆಯು ಅವನನ್ನು ಸಂಸಾರದಲ್ಲಿ ಸುತ್ತಿಸುತ್ತ ದುಃಖ ಕೊಡುತ್ತಿದೆ. ಕೆಲವೊಮ್ಮೆ ಮಾಯೆಯು ಅವನನ್ನು ಸ್ವರ್ಗಕ್ಕೆ ಎತ್ತಿದರೆ ಕೆಲವೊಮ್ಮೆ ನರಕದಲ್ಲಿ ಮುಳುಗಿಸುತ್ತದೆ. ಯಾವ ಸಾಧು ಶಾಸ್ತ್ರಕೃಪೆಯಿಂದ ಕೃಷ್ಣೋನ್ಮುಖನಾಗುತ್ತಾನೆಯೋ ಅವನನ್ನು ಮಾಯೆ ಬಿಟ್ಟು ಬಿಡುತ್ತದೆ, ಅವನೇ ಭವಸಾಗರವನ್ನು ದಾಟುತ್ತಾನೆ. ಇನ್ನೊಂದು, ಇದು ದ್ವಾರಕದ ಘಟನೆ ಆಯಿತು. ಶ್ರೀಮಂದಿರಕ್ಕೆ ಒಂದು ಸತಿ ಹೀಗೆ ಚೈತನ್ಯ ಮಹಾಪ್ರಭು ಬೆಳಗ್ಗೆ ಬೆಳಗ್ಗೆನೆ ಹೋಗಿ ಗರುಡ ಸ್ತಂಭದ ಹತ್ರ ನಿಶ್ಚಲವಾಗಿ ನಿಂತಿರ್ತಾರೆ. ಆ ಮಂದಿರದಲ್ಲಿ ತುಂಬ ಜನ ನೂಕು ನುಗ್ಗಾಟ, ಜಗನ್ನಾಥನ ದರ್ಶನ ಪಡೆಯೋದು ತುಂಬ ಕಷ್ಟ ಆಗ್ತಾಯಿತ್ತು. ಈ ಹಳ್ಳಿಯಿಂದ ಒಂದು ಮಹಿಳೆಯನ್ನು ಬಂದಿದ್ಲು ಜಗನ್ನಾಥ ದರ್ಶನ ಮಾಡಲಿಕ್ಕೆ. ಅವಳಿಗೆ ಆ ನೂಕು ನುಗ್ಗಾಟದಲ್ಲಿ ದರ್ಶನವೇ ಆಗ್ತಾಯಿಲ್ಲ. ಅವಳು ಗರಡ ಸ್ತಂಭಕ್ಕೆ ಬಂದು ನಿಂತಿದ್ಲು. ಅರಿವಿಲ್ಲದೇ ಅವಳು ಚೈತನ್ಯ ಮಹಾಪ್ರಭು ಭುಜದ ಮೇಲೆ ಕಾಲಿಟ್ಬಿಟ್ಟು ಜಗನ್ನಾಥನ ದರ್ಶನ ಮಾಡಿದ್ಲು. ಎಷ್ಟು ಆನಂದ ಅಂದರೆ ಕಿರ್ಚ್ಕೊಂಡು ಆನಂದದಿಂದ ಕಿರ್ಚ್ಕೊಂಡು ಹೇಳ್ತಾ ಇದ್ದಾಳೆ, ಜೈ ಜಗನ್ನಾಥ್ ಜೈ ಜಗನ್ನಾಥ್ ಅಂತ. ಭಕ್ತರೆಲ್ಲ ನೋಡ್ತಾ ಇದ್ದಾರೆ, ಏನಿದು ಏನಿದು ಅಂತ. ಇಲ್ಲಿ ಗೋವಿಂದರು ಅಷ್ಟೇ ಜಗನ್ನಾಥನಲ್ಲಿ ತಲ್ಲೀನರಾಗಿದ್ದಾರೆ. ಭಕ್ತರೆಲ್ಲ ಯಾಕೆ ಇಷ್ಟೊಂದು ಗಲಾಟೆ ಮಾಡ್ತಾಯಿದ್ದಾರೆ ಅಂತ ಸುಮ್ಮನೆ ಚೈತನ್ಯ ಮಹಾಪ್ರಭು ಹತ್ರ ನೋಡ್ತಾರೆ. ಅಲ್ಲೊಂದು ಮಹಿಳೆ ಭುಜದ ಮೇಲೆ ಕಾಲಿಟ್ಟಿದ್ದಾಳೆ. ಇದನ್ನು ನೋಡಿಬಿಟ್ಟು ತುಂಬ ಬೇಸರ ಆಗುತ್ತೆ. ಚೈತನ್ಯ ಮಹಾಪ್ರಭು ಅವರು ಬಾಹ್ಯಪ್ರಜ್ಞೆ ಆ ಸಮಯದಲ್ಲೇ ಬರುತ್ತೆ. ಏನು ಪರಿಸ್ಥಿತಿಯ ಅರ್ಥ ಆಗುತ್ತೆ, ಕೈ ಸನ್ನೆ ಮಾಡಿ ಸುಮ್ಮನೆ ಇರಲಿಕ್ಕೆ ಹೇಳ್ತಾರೆ. ಇಲ್ಲಿ ಈ ಮಹಿಳೆ ಜಗನ್ನಾಥ ದರ್ಶನ ಮಾಡ್ತಾ ಇದ್ದಾಳೆ ಆನಂದದಿಂದ. ಸ್ವಲ್ಪ ಸಮಯ ಆದಮೇಲೆ ಅವಳಿಗೆ ಅರಿವಾಗುತ್ತೆ, ಭುಜದ ಮೇಲೆ ಕಾಲಿಟ್ಟಿದ್ದೀನಿ ಅಂತ. ಅವಳು ಕ್ಷಮೆ ಕೇಳ್ತಾಳೆ. ಆಗ ಚೈತನ್ಯ ಮಹಾಪ್ರಭು ಹೇಳ್ತಾರೆ, ನಿನ್ನಲ್ಲಿರುವ ವ್ಯಾಕುಲತೆಯನ್ನು ಪ್ರಭು ನನಗೂ ನೀಡಿಲ್ಲ ಅಂತ ಹೇಳಿಬಿಟ್ಟು ಅವಳಿಗೆ ಸಾಂತ್ವನ ಮಾಡಿ ಅಭಯವನ್ನು ಮಾಡಿ ಕಳಿಸ್ಕೊಡ್ತಾರೆ. ಆಮೇಲೆ ಗೋವಿಂದನಿಗೆ ಹೇಳ್ತಾರೆ, ನೋಡು, ಅವಳ ತನು ಮನ ಪ್ರಾಣ ಎಲ್ಲ ಜಗನ್ನಾಥನಲ್ಲಿಯೇ ಲೀನವಾಗಿತ್ತು. ಅವಳಿಗೆ ತಾನು ನನ್ನ ಭುಜದ ಮೇಲೆ ಕಾಲಿಟ್ಟಿದ್ದೀನಿ ಅಂತಲೇ ಅವಳಿಗೆ ಅರಿವಿರಲಿಲ್ಲ. ಎಂಥ ಭಾಗ್ಯಶಾಲಿ, ಆ ಚರಣ ವಂದನೆ ಮಾಡುತ್ತೀನಿ ನಾನು. ಅವಳ ಕೃಪಾ ಪ್ರಸಾದದಿಂದ ನನಗೂ ಅಂತಹ ವ್ಯಾಕುಲತೆ ಉಂಟಾಗಲಿ ಅಂತ ಹೇಳ್ತಾರೆ. ಇನ್ನೊಂದು ಘಟನೆ ಏನು ಅಂದರೆ, ಒಂದು ಸತಿ ಹೀಗೆ ಅವರು ಹೇಗೆ ಅವರು ಅಂತಿಮ ಸಮಯದಲ್ಲಿ ಅವ್ರ ಮನಸ್ಸು ಹೇಗಾಯಿತು ಅಂದರೆ, ಹಾ ಹಾ ಪ್ರಾಣನಾಥ ವ್ರಜೇಂದ್ರನಂದನ, ಎಲ್ಲಿ ಹೋಗಲಿ, ಎಲ್ಲಿ ನಿನ್ನ ಪಡೆಯಲಿ, ಎಲ್ಲಿ ನನ್ನ ಮುರುಳಿವಾದನ ಅಂತ ಈ ಥರ ಹೇಳ್ಕೊಂಡು ಆ ಸನ್ಯಾಸಿ ಅಳಕ್ಕೆ ಶುರು ಮಾಡ್ತಾಯಿದ್ರು. ಯಾವಾಗಲೂ ನೃತ್ಯ ಗೀತೆ ಕೀರ್ತನೆ ಈ ಥರ ಮಾಡಿ ಅವರು ಶರೀರ ತುಂಬ ಶ್ರಮ ಆಗ್ತಾಯಿತ್ತು. ಅನ್ಸತಿ ಹೀಗೆ ನೃತ್ಯ ಕೀರ್ತನೆ ಮಾಡ್ತಾರಾಗ ದೇಹ ತುಂಬ ಸುಸ್ತಾಗೋಯಿತು. ಅವರು ಹೇಗೋ ಭಿಕ್ಷೆಯನ್ನು ಸ್ವೀಕರಿಸಿಬಿಟ್ಟು ಕೊಠಡಿ ಬಾಗಿಲ ಹತ್ರನೇ ಕೂತ್ಕೊಂಡ್ಬಿಟ್ರು. ಗೋವಿಂದ ಹೇಳ್ತಾನೆ, ಪ್ರಭು ಆಸನವನ್ನು ಸ್ವೀಕರಿಸಿ, ಆಸನವನ್ನು ಸ್ವೀಕರಿಸಿ ಅಂತ. ಅವರು ಮೌನವಾಗಿ ಹಾಗೆಯೇ ಬಾಗಿಲ ಹತ್ರನೇ ಕೂತ್ಕೊಂಡ್ಬಿಡ್ತಾರೆ. ಇಲ್ಲಿ ಗೋವಿಂದ ಅವರ ಶರೀರದ ಮೇಲೆ ಒಂದು ಬಟ್ಟೆ ಹಾಕಿಬಿಟ್ಟು ಅವರ ಶರೀರನ ದಾಟಿ ಪಾದ ಸೇವೆ ಮಾಡ್ತಾಯಿದ್ರು, ಅಂದರೆ ಕಾಲು ಹೊತ್ತಾಯಿದ್ರು. ಇದರಿಂದ ಅವರ ಶರೀರ ಸ್ವಲ್ಪ ಅಂದರೆ ಹಗುರ ಆಯಿತು. ಅವರು ಹಾಗೆ ಸ್ವಲ್ಪ ನಿದ್ದೆ ಮಾಡಿಬಿಟ್ರು. ಆಮೇಲೆ ನಿದ್ದೆಯಿಂದ ಎದ್ದುಬಿಟ್ಟು ಗೋವಿಂದ ನೀನು ಏನಾದರೂ ಭಿಕ್ಷೆನ ಸ್ವೀಕಾರ ಮಾಡಿದ್ಯಾ ಅಂತ ಕೇಳ್ತಾರೆ. ಗೋವಿಂದ ಏನು ಮಾತಾಡ್ತಾನೆ, ಮೌನವಾಗಿ ಕೂತ್ಕೊಂಡ್ಬಿಟ್ಟ. ಮತ್ತೆ ಕೇಳ್ತಾರೆ ಚೈತನ್ಯ ಮಹಾಪ್ರಭು, ಗೋವಿಂದ ಏನಾದರೂ ಊಟ ಮಾಡಿದ್ಯಾ ಅಂತ. ಅವಾಗ ಹೇಳ್ತಾರೆ, ನೀವು ಬಾಗಿಲ ಥರನೇ ಮಲಗಿಬಿಟ್ರಲ್ಲ, ನಾನು ಹೇಗೆ ಹೋಗಲಿ ಅಂತ. ಮಹಾಪ್ರಭು ಹೇಳ್ತಾರೆ, ನೀನು ಹೇಗೆ ಬಂದ್ಯೋ ಆಗ ಹೋಗಬೇಕಾಗಿತ್ತು ಅಂತ. ಆಗ ಗೋವಿಂದ ಮನಸ್ಸಲ್ಲೇ ಅಂದ್ಕೊಳ್ತಾನೆ, ಬಾಯ್ಬಿಟ್ಟು ಹೇಳಿದ, ಮನಸ್ಸಲ್ಲೇ ಅಂದ್ಕೊಳ್ತಾನೆ, ಅದು ನಿಮ್ಮ ಸೇವೆಗೋಸ್ಕರ ನಾನು ನಿಮ್ಮ ಶರೀರನ ದಾಟಿ ಬಂದೆ, ನನ್ನ ಅನುಕೂಲಕ್ಕೋಸ್ಕರ ನಾನು ಹೇಗೆ ದಾಟು ಹೋಗಲಿ ಅಂತ. ಚೈತನ್ಯ ಮಹಾಪ್ರಭು ಈ ಒಂದು ಭಾವನೆಯನ್ನು ತಿಳ್ಕೊಂಡು ಮನಸ್ಸಿಗೆ ತುಂಬ ಕಷ್ಟ ಆಯಿತು. ಅವ್ರು ಹೇಳ್ತಾರೆ, ಗೋವಿಂದ ಹೋಗು, ಏನಾದರೂ ಊಟ ಮಾಡು, ಇಷ್ಟೊತ್ತವರೆಗೂ ನೀನು ಊಟ ಮಾಡ್ದೇ ಇದೆಯಲ್ಲ, ಹೋಗು ಹೋಗು ಅಂತ ತುಂಬ ಪ್ರೀತಿಯಿಂದ ಸ್ನೇಹದಿಂದ ಕಳಿಸ್ಕೊಡ್ತಾರೆ. ಒಂದು ಸತಿ ಹೀಗೆ ರಾಜರು ಸಾರ್ವಭೌಮ ಭಟ್ಟಾಚಾರ್ಯರ ಹತ್ರ ತುಂಬ ಕೇಳ್ಕೊಳ್ತಾರೆ, ನಾನು ಚೈತನ್ಯ ಮಹಾಪ್ರಭು ದರ್ಶನ ಮಾಡಬೇಕು ಅಂತ. ಅವರು ಆಯಿತು ಅಂದ್ಬಿಟ್ಟು ಬಂದು ಮಹಾಪ್ರಭುಗೆ ಹೇಳ್ತಾರೆ, ನೋಡಿ ರಾಜ ನಿಮ್ಮನ್ನು ನೋಡಬೇಕು ಅಂತ ತುಂಬ ಇಷ್ಟಪಡ್ತಾ ಇದ್ದಾನೆ, ಅವನು ತುಂಬ ಭಕ್ತ ಅಂತ. ಅದಕ್ಕೆ ಮಹಾಪ್ರಭು ನಿರಾಕರಿಸ್ಬಿಟ್ರು, ಇಲ್ಲ ಇಲ್ಲ ಬೇಡ ಬೇಡ. ಅವರು ಯಾಕೆ ಏನು ಇತ್ತು ಅಂದರೆ, ನೋಡು ಆ ರಾಜನ ನೋಡೋದು ಒಂದೇ, ನಾರಿನ ನೋಡೋದು ಒಂದೇ, ಬೇಡ ಬೇಡ. ಜನರೆಲ್ಲ ಏನು ಅಂದ್ಕೊಳ್ತಾರೆ, ತುಂಬ ಆಡಂಬರ ಜೀವನ ಆ ಥರ ಎಲ್ಲ ಅಂದ್ಕೊಳ್ತಾರೆ, ಬೇಡ ಬೇಡ. ಆಮೇಲೆ ರಥಯಾತ್ರದಲ್ಲಿ ಅಂದರೆ ಇಲ್ಲಿ ಗೊತ್ತಾಗುತ್ತೆ, ಚೈತನ್ಯ ಮಹಾಪ್ರಭು ಬಳಿ ಒಂದೆಡೆ ಸನ್ಯಾಸದ ಕಠೋರ ನಿಯಮ ನಿಷ್ಠೆ, ಇನ್ನೊಂದು ಕಡೆ ಕೋಮಲ ಭಾವನೆ, ಶ್ರದ್ಧೆ, ಭಕ್ತಿ, ಪ್ರೀತಿ, ಸ್ನೇಹ, ವಾತ್ಸಲ್ಯ, ಈ ಥರ ಅವರು ಜೀವನ ಮಾಡ್ತಾಯಿದ್ರು ಅಂತ. ಕಡೆಗಾಲದಲ್ಲಿ ಅವರು ಕಡೆಗೆ ಯಾವ ಥರ ಇತ್ತು, ಯಾವ ಥರ ಅವ್ರ ಮನಸ್ಸು ಅಂದರೆ ರಾಧೆ ವಿರಹ ಥರ ಇದ್ದರು. ಅವರು ಸಮುದ್ರ ನೋಡಿದ್ರೆ ಇದು ಯಮುನಾ ನದಿ, ಇದು ಯಮುನಾ ನದಿ, ಇಲ್ಲಿ ಕೃಷ್ಣ ನೋಡು ಗೋಪಿಯರ ಹತ್ರ ಆಟ ಆಡ್ತಾ ಇದ್ದಿದ್ದು ಹಾಗೆ ಹೀಗೆ ಅಂತ ಹೇಳಿಕೊಂಡು ಸಮುದ್ರ ಹತ್ರ ಹೋಗಿಬಿಟ್ರು. ಅವರು ಅದನ್ನು ಕೊಚ್ಕೊಂಡು ಕೋನಾರ್ಕ್ ಹತ್ರ ಹೊರಟೋಗ್ಬಿಟ್ರು. ಯಾವಾಗಲೂ ಮಧ್ಯರಾತ್ರಿನಲ್ಲಿ ಒಬ್ಬ ಬೆಸ್ತ ಮಧ್ಯರಾತ್ರಿನಲ್ಲಿ ಅವನು ಮೀನು ಹಿಡಿತಾ ಇದ್ದ. ಹೀಗೆ ಅವನೊಂದು ಅವತ್ತು ಬಲೆ ಬೀಸ್ದ, ಚೈತನ್ಯ ಮಹಾಪ್ರಭು ಸಿಕ್ಕಿದ್ರು. ಅವನು ಯಾವುದೋ ಒಂದು ಹೆಣ ಅಂದ್ಕೊಂಡು ಹುಷಾರಾಗಿ ಅದನ್ನು ಸಮುದ್ರದ ದಡದಲ್ಲಿ ತೊಗೊಂಡು ಬಂದು ಮಲಗಿಸ್ದ. ಸ್ಪರ್ಶ ಮಾಡ್ತಾನೆ, ಸ್ಪರ್ಶ ಮಾಡಿದ ತಕ್ಷಣವೇ ಅವನು ಮೈ ಕೈಯೆಲ್ಲ ನಡುಕ ಆಗೋಗುತ್ತೆ. ಅವನು ಅನ್ಕೋತಾನೆ ಯಾವುದೋ ಒಂದು ಭೂತ ನನ್ನ ಆವರಿಸ್ಬಿಟ್ಟಿದೆ ಅಂತ. ಹೇಗೋ ಸುಧಾರಿಸ್ಕೊಂಡು ಆ ಬಲೆಯನ್ನು ಚೆನ್ನಾಗಿ ಮಡಚಿಬಿಟ್ಟು ಮನೆಗೆ ಹೊಟ್ಟೋಗ್ತಾನೆ. ಅಲ್ಲಿ ಮನೆಗೆ ಹೋಗಿ ಹರಿನಾಮ ಸಂಕೀರ್ತನೆ ಚೆನ್ನಾಗಿ ಮಾಡ್ತಾನೆ. ಕುಣ್ಕೊಂಡು ನಕ್ಕೊಂಡು ಅಳ್ಕೊಂಡು ಅವನಿಗೆ ಅನಿಸುತ್ತೆ, ಏನಪ್ಪ ನಾನು ಇಷ್ಟು ಹರಿನಾಮ ಸಂಕೀರ್ತನೆ ಮಾಡ್ತಾಯೀನಿ, ಈ ಭೂತ ನಾನು ಬಿಟ್ಟು ಹೋಗ್ತಾ ಇಲ್ಲಲ್ಲ ಅಂತ. ಈ ಕಡೆ ಅವರ ಶಿಷ್ಯಂದಿರು ಸ್ವರೂಪರು, ಗೋವಿಂದರು, ಮುಕುಂದರು ಸಮುದ್ರದ ದಡದಲ್ಲಿ ಹುಡ್ಕೊಂಡು ಬರ್ತಾ ಇರ್ತಾರೆ. ಆವಾಗ ಈ ಬೆಸ್ತನ್ನು ನೋಡ್ತಾರೆ. ಬೆಸ್ತನ್ನು ನೋಡ್ಬಿಟ್ಟು ಏನಪ್ಪ ನೀನು ಹಿಂಗಿದೆಯಾ, ಏನು ಸಮಾಚಾರ ಅಂತ ಕೇಳ್ತಾರೆ. ಅವನು ಹೇಳ್ತಾನೆ, ನೋಡಿ ಸ್ವಾಮಿ, ಯಾವುದೋ ಒಂದು ನನ್ನ ಭೂತ ನನ್ನಲ್ಲಿ ಸೇರ್ಕೊಂಡ್ಬಿಟ್ಟಿದೆ, ನಾನು ಎಷ್ಟು ಹರಿನಾಮ ಸಂಕೀರ್ತನೆ ಮಾಡ್ತಾಯೀನಿ, ನಾನು ಬಿಟ್ಟು ಹೋಗ್ತಾನೆ ಇಲ್ಲ ಅಂತ. ಆಗ ಸ್ವರೂಪರು ಹೇಳ್ತಾರೆ, ಇಲ್ಲ ನೀನು ಚೈತನ್ಯ ಮಹಾಪ್ರಭುನ ಸ್ಪರ್ಶ ಮಾಡಿದೆಯಾ, ಅವರ ಭಾವ ನಿನಗೆ ಬಂದಿದೆ, ಅದಕ್ಕೆ ನೀನು ಈ ಥರ ಆಗ್ತಾ ಇದೆ, ಒಂದು ನಿಮಿಷ ತಾಳು ಅಂದ್ಬಿಟ್ಟು ಕಮಂಡ್ಲಿಂದ ಸ್ವಲ್ಪ ನೀರು ತಗೊಂಡು ಜಪ ಮಾಡಿ ಅವನ ತಲೆಗೆ ಪ್ರೋಕ್ಷಣೆ ಮಾಡ್ತಾರೆ. ಆಗ ಅವನು ಸ್ವಲ್ಪ ಸ್ಥಿರವಾಗ್ತಾನೆ. ಆವಾಗ ಸ್ವರೂಪ ಅವರು ಹೇಳ್ತಾರೆ, ಇಲ್ಲಿ ಮಹಾಪ್ರಭು ತೋರಿಸು ಅಂತ. ಅವನು ಕರ್ಕೊಂಡೋಗಿ ತೋರಿಸ್ತಾನೆ. ನೋಡ್ತಾರೆ ಅವರ ಆದಿದೇವತೆ ಹೇಗೆ ಎಲ್ಲ ಮರಳಲ್ಲಿ ಅವ್ರನ್ನ ಮರಳೆಲ್ಲ ಆಗೋಗ್ಬಿಟ್ಟಿರುತ್ತೆ, ಮೈಯೆಲ್ಲ ಮರಳಾಗಿರುತ್ತೆ. ಅದು ನೋಡಿ ತುಂಬ ಮನಸ್ಸಿಗೆ ನೋವಾಗುತ್ತೆ, ನನ್ನ ಆದಿದೇವತೆ ಹೇಗಿದ್ದಾನೆ ನೋಡು ಅಂತ. ಸ್ವರೂಪರೇ ತುಂಬ ಮನಸ್ಸು ಜೋರು ಮಾಡ್ಕೊಂಡು ಮುಂದೆ ಬಂದು ಆ ಮಣ್ಣನ್ನು ಮರಳಿನಿಂದ ಕೊಡವಿ ಜೋರಾಗಿ ಹರಿನಾಮ ಸಂಕೀರ್ತನೆ, ಎಲ್ಲರೂ ಸೇರಿಕೊಂಡು ಜೋರಾಗಿ ಹರಿನಾಮ ಸಂಕೀರ್ತನೆ ಮಾಡ್ತಾರೆ. ಆವಾಗ ಅವರಿಗೆ ಬಾಹ್ಯ ಪ್ರಜ್ಞೆ ಬರುತ್ತೆ. ಇನ್ನೊಂದು ಸತಿ ಹೀಗೆ ರಾತ್ರಿ ಹೊತ್ತು ಹರಿನಾಮ ಸ್ಮರಣೆ ಎಲ್ಲರೂ ಕೂಡ್ಕೊಂಡು ಹರಿನಾಮ ಸ್ಮರಣೆ ಮಾಡ್ತಾ 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 ನಿದ್ರೆ ಮಾಡಿಬಿಡ್ತಾರೆ, ಸ್ವಲ್ಪ ನಿದ್ರೆ ಮಾಡ್ತಾರೆ. ಆಗ ಶಿಷ್ಯರು ಇನ್ನು ಪ್ರಭು ನಿದ್ರೆ ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು ಅವರು ಕೊಠಡಿ ಬಿಟ್ಬಿಟ್ಟು ಹೊರಗಡೆ ಮಲಗಿರ್ತಾರೆ. ಗೋವಿಂದನಿಗೆ ಏನೋ ಮಧ್ಯ ಸಂದೇಹ ಆಗುತ್ತೆ, ಒಂದು ಸತಿ ಪ್ರಭು ಇದಾರ ಇಲ್ವೋ ನೋಡೋಣ ಅಂದ್ಬಿಟ್ಟು ನೋಡೋಕ್ಕೆ ಹೋಗ್ತಾನೆ. ಅಲ್ಲಿ ಗುರುಗಳು ಇರೋದಿಲ್ಲ, ಎಲ್ಲಿದ್ದಾರೆ ಎಲ್ಲಿದ್ದಾರೆ ಅಂತ ಹುಡ್ಕೊಂಡು ಹೋಗ್ತಾರೆ. ಶ್ರೀಮಂದಿರಿಗೆ ಹೋಗ್ತಾರೆ, ಸಿಂಹದ್ವಾರದಲ್ಲಿ ಹಸುಗಳ ಮಧ್ಯೆ ಅವರು ಬಿದ್ದು ಹೋಗ್ಬಿಟ್ಟಿರ್ತಾರೆ. ಅಲ್ಲಿ ಹೋಗಿ ಜೋರಾಗಿ ಹರಿನಾಮ ಸಂಕೀರ್ತನೆ ಮಾಡ್ತಾರೆ. ಆವಾಗ ಎದ್ದುಬಿಟ್ಟು ಹೇಳ್ತಾರೆ, ನೋಡು ನಾನು ಕೃಷ್ಣನ ಲೀಲೆ ನೋಡ್ತಾ ಇದ್ದೆ, ನೋಡ್ತಾ ನೋಡ್ತಾ ಆನಂದದಿಂದ ಇದ್ದೆ. ನೀವು ಜೋರಾಗಿ ನನ್ನ ಇಲ್ಲಿ ಎಳ್ಕೊಂಡು ಬಂದಿದ್ದೀರ, ನೀವು ಇದು ಮಾಡಿದ್ದು ಸರಿನಾ ಅಂತ. ಇಷ್ಟೊಂದು ಅವರಲ್ಲಿ ಪ್ರೇಮ ಭಕ್ತಿ ಉಳ್ಕೊಳ್ಳೋದು ಆಳವಾಗೋಗ್ಬಿಟ್ಟಿತ್ತು ಕೃಷ್ಣನ ಮೇಲೆ. ಇನ್ನೊಂದು ಘಟನೆ ಏನು ಅಂದರೆ, ಒಂದು ಸತಿ ರಾತ್ರಿ ಮಲಗಿದ್ರು, ಗೋವಿಂದ ಹೀಗೆ ಮಧ್ಯ ಹೋಗಿ ನೋಡ್ತಾನೆ, ದೀಪ ತಗೊಂಡು ಕೊಠಡಿ ಒಳಗೆ ಹೋಗಿ ನೋಡ್ತಾನೆ, ಜಗನ್ನಾಥ ಸಾರಿ ಚೈತನ್ಯ ಮಹಾಪ್ರಭು ಮೈ ಕೆನ್ನೆ ತುಟಿ ಎಲ್ಲ ರಕ್ತ. ಕೇಳ್ತಾನೆ, ಪ್ರಭು ಏನಿದು ಅಂತ. ಆವಾಗ ಹೇಳ್ತಾರೆ ಚೈತನ್ಯ ಮಹಾಪ್ರಭು, ನೋಡು ಆ ಕಡೆ ನಾನು ಕೃಷ್ಣನ ನೋಡಿದೆ, ಅವನ ಆಲಿಂಗನ ಮಾಡ್ಕೋಬೇಕು ಅಂತ ಹೋದೆ, ಅಲ್ಲಿ ಗೋಡೆ ಅಂತ ನನಗೆ ಗೊತ್ತಾಗಲಿಲ್ಲ, ಕತ್ಲು ಕೋಣೆ ಅಲ್ಲ ಗೋಡೆ ಅಂತ ನನಗೆ ಗೊತ್ತಾಗಿಲ್ಲ, ಗೋಡೆಗೆ ನಾನು ಡಿಕ್ಕಿ ಹೊಡೆದೆ, ಈ ಕಡೆ ನೋಡಿದೆ ಈ ಕಡೆ ಕೃಷ್ಣ ರಾಧೆ ಇದ್ದರು, ಆ ಕಡೆ ಹೋಗಿ ಅವ್ರನ್ನ ಚರಣ ಸ್ಪರ್ಶ ಮಾಡಬೇಕು ಅಂತ ಓಡೋದೆ, ಅದು ಗೋಡೆ ಅಂತ ಗೊತ್ತಾಗಿಲ್ಲ, ಅಲ್ಲಿ ಡಿಕ್ಕಿ ಹೊಡೆದೆ. ಹೀಗೆ ನಾಲ್ಕು ಕಡೆಯಲ್ಲೂ ನಾನು ಡಿಕ್ಕಿ ಹೊಡ್ಕೊಂಡು 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 ನನಗೆ ಈ ಅವಸ್ಥೆ ಆಯಿತು ಅಂತ ಹೇಳ್ತಾರೆ. ಹೇಗೆ ರಾಧೆ ವಿರಹ, ಒಂದು ದುಂಬಿ ರಾಧೆ ದುಂಬಿ ಹತ್ರ ಹೋಗ್ತಾಳೆ, ಕೇಳ್ತಾಳೆ ಕೃಷ್ಣ ದುಂಬಿ ನೀನು ನನ್ನ ಕೃಷ್ಣ ನೋಡಿದ್ಯಾ ಅಂತ. ದುಂಬಿ ಏನಂತ ವೈ ಅಂತ ಸುಸ್ತಾ ಇರ್ತೆ. ಆವಾಗ ರಾಧನೇ ಹೇಳ್ತಾಳೆ, ನೀನು ಹೆಂಗೆ ಹೇಳೋಕ್ಕಾಗುತ್ತೆ ನನ್ನ ಕೃಷ್ಣನ, ನೀನೊಂದು ಹೂವು ನೋಡಿದ್ರೇ ಅಲ್ಲಿ ಓಡೋಗ್ಬಿಡ್ತೀಯ, ಆವಾಗ ನನ್ನ ಕೃಷ್ಣ ಎಲ್ಲೋದ ಅಂತ ಹೇಳಲಿಕ್ಕಾಗೋದಿಲ್ಲ ಅಯ್ಯೋ ಅಂದ್ಬಿಟ್ಟು ಹೋಗಿ ಯಮುನೆ ಹತ್ರ ಕೇಳ್ತಾಳೆ, ಯಮುನೆ ನೀನು ನನ್ನ ಕೃಷ್ಣ ನೋಡಿದ್ಯಾ ಅಂತ. ಯಮುನೇನು ಏನು ಹೇಳ್ತಾಳೆ, ಆವಾಗ ರಾಧೆನೇ ಹೇಳ್ತಾಳೆ, ನೀನು ಒಂದು ಕಡೆ ಸ್ಥಿರವಾಗಿ ಇರೋದಿಲ್ಲ, ಹರಿತಾ ಇರ್ತೀಯ, ನೀನು ಹೇಗೆ ನನ್ನ ಕೃಷ್ಣ ಎಲ್ಲಿದೆ ಅಂತ ಹೇಳಲಿಕ್ಕಾಗುತ್ತೆ ಅಂದ್ಬಿಟ್ಟು ಕದಂಬ ವೃಕ್ಷ ಹತ್ರ ಹೋಗ್ತಾನೆ. ಕದಂಬ ವೃಕ್ಷ ಹತ್ರ ಹೋಗ್ಬಿಟ್ಟು, ಕೃಷ್ಣ ನಿನ್ನ ಹೂವು ಅಂದರೆ ತುಂಬ ಪ್ರಿಯ ಅಲ್ವಾ, ನೀನು ಹೇಳು ನನ್ನ ಕೃಷ್ಣ ಎಲ್ಲಿದ್ದಾನೆ ಹೇಳು ಅಂತ. ಅದು ಏನು ಹೇಳುತ್ತೆ, ಆವಾಗ ರಾಧೆನೇ ಹೇಳ್ತಾಳೆ, ನೀನಂತೂ ಇಲ್ಲಿ ಸ್ಥಿರವಾಗಿ ನಿಂತಿರ್ತೀಯ, ಕೃಷ್ಣ ಎಲ್ಲಿದ್ದಾನೆ ಅಂತ ನೀನು ಹೆಂಗೆ ಹೇಳ್ತೀಯ, ಅಯ್ಯೋ ನನ್ನ ಪ್ರಾಣನಾಥ ಎಲ್ಲಿ, ನನ್ನ ವ್ರಜೇಂದ್ರ ನಂದನ ಎಲ್ಲಿ, ನನ್ನ ಮುರಳೀಧರ ಎಲ್ಲಿ. ಹೀಗೆ ರಾಧೆ ವಿರಹ ಇತ್ತು. ಇದೇ ಥರನೇ ಚೈತನ್ಯ ಮಹಾಪ್ರಭುವನ್ನು ಈ ಥರನೇ ವಿರಹ ಹೇಳ್ತಾ ಇರ್ತಾರೆ, ರೋಧಿಸ್ತಾ ರೋಧಿಸ್ತಾ, ನಾನು ಏನು ಮಾಡಲಿ, ಎಲ್ಲಿ ನನ್ನ ವ್ರಜೇಂದ್ರನನ್ನು ಪಡೆಯೋದೆಲ್ಲಿ, ಎಲ್ಲಿ ನನ್ನ ಪ್ರಾಣನಾಥ, ಎಲ್ಲಿ ನನ್ನ ಮುರಳೀಧರ, ನನ್ನ ದುಃಖವನ್ನು ಯಾರ ಹತ್ರ ನಾನು ಹೇಳ್ಕೊಳ್ಳಿ, ಎಲ್ಲಿ ಅಂತ ಹುಡುಕ್ಲಿ ನಾನು, ಅಯ್ಯೋ ನಾನು ಎದೆ ಒಡೆದೋಗ್ತಾ ಇದ್ದೆ, ಎಲ್ಲಿ ನನ್ನ ವ್ರಜೇಂದ್ರನಂದನ. ಈ ಥರ ಕಡೆಗಾಲದಲ್ಲಿ ಅವರ ಮನಸ್ಸು ಇತ್ತು. ಸುಮಾರು 48ನೇ ವಯಸ್ಸಿನಲ್ಲಿ ಅವರು ಶರೀರ ಜಗನ್ನಾಥನಲ್ಲಿ ಐಕ್ಯ ಆಯಿತು. ಈ 24ನೇ ವಯಸ್ಸಿನಲ್ಲಿ ಅವರು ಸನ್ಯಾಸ ಸ್ವೀಕಾರ ಮಾಡಿದರು. ಇನ್ನು 24 ವಯಸ್ಸು ಅವಧಿಯಲ್ಲಿ ಅವರು ತೀರ್ಥ ಭ್ರಮಣ, ದೇವದರ್ಶನ, ಜನರ ಮನೆ ಮನೆಗೆ ಹೋಗ್ಬಿಟ್ಟು ಹರಿನಾಮ ಸ್ಮರಣೆ ಮಾಡೋದು, ಅವ್ರಿಗೆ ಭಕ್ತಿಯ ವಿತರಣೆ ಮಾಡೋದು, ನೀಲಾಚಲದಲ್ಲೇ 12 ವರ್ಷ ಇದ್ದು ಸಂಘ ತರಬೇತಿಯನ್ನು ಮಾಡಿದ್ರು, ಮತ್ತು ಪ್ರೇಮ ಭಕ್ತಿ ಆದರ್ಶ ಗೋಪಿ ಪ್ರೇಮವನ್ನು ತಿಳಿಸ್ಕೊಟ್ರು. ಚೈತನ್ಯ ಮಹಾಪ್ರಭು 2 ಅದ್ಭುತವಾದ ಸ್ತವಗಳನ್ನು ಬರೆದಿದ್ದಾರೆ, ಒಂದು ಜಗನ್ನಾಥ ಸ್ತೋತ್ರ, ಇದರಲ್ಲಿ ಪ್ರತಿಯೊಂದು ಶ್ಲೋಕದಲ್ಲೂ ಭಕ್ತಿ ಪರಿಚಯವನ್ನು ಮಾಡಿದ್ದಾರೆ, ಮತ್ತು ಇನ್ನೊಂದು ಸ್ತವ ಬರೆದಿದ್ದಾರೆ ಶಿಕ್ಷಾಷ್ಟಕ ಅಂತ. ಆ ಶಿಕ್ಷಾಷ್ಟಕದಲ್ಲಿ ಪ್ರತಿಯೊಂದು ಶ್ಲೋಕದಲ್ಲೂ ಅವರು ಧರ್ಮಪತಿದೆ ಮತ್ತು ಭಕ್ತಿ ಮಾರ್ಗದ್ದು, ಭಜನ ಪ್ರಣಾಳಿ, ಶ್ರದ್ಧಾಭಕ್ತಿ, ದಾಸ್ಯಭಾವ, ಪ್ರೇಮ ಭಕ್ತಿ, ಭಗವದ್ ವಿರಹ, ಗೋಪಿ ಪ್ರೇಮ, ಪ್ರತಿಯೊಂದು ಶ್ಲೋಕದಲ್ಲೂ ಈ ವಿವರಣೆಯನ್ನು ಸಂಕ್ಷೇಪವಾಗಿ ಸ್ಪಷ್ಟವಾಗಿ ಅವರು ವಿವರಿಸಿದ್ದಾರೆ. ಮಾನವ ಲೀಲೆಯ ಮುಕ್ತಾಯಗೊಳಿಸಿ ತನ್ನ ಪ್ರಿಯತಮ ವ್ರಜವಿಹಾರಿಯೊಂದಿಗೆ ಐಕ್ಯ ಆದರು. ಅವರು ಕೆಲ ಅಭಿಪ್ರಾಯ ರಥಯಾತ್ರೆಯಲ್ಲಿ ಚೆನ್ನಾಗಿ ಹರಿನಾಮ ಸ್ಮರಣೆ ಮಾಡಿದ್ರು, ಅದರಿಂದ ಶರೀರ ತುಂಬ ಆಯಾಸ ಆಗಿ ಗುಂಡೀಚ ಬಾಡಿನಲ್ಲಿ ಅವರು ಶುಶ್ರೂಷೆಯನ್ನು ಪಡಿತಾ ಇದ್ದರು. ಹಾಗೆ ಜಗನ್ನಾಥನ ಹತ್ರ ತಲ್ಲೀನರಾದರು, ಅಂದರೆ ಮಿಲೀನರಾದರು ಅಂತ ಹೇಳ್ತಾರೆ. ಇನ್ನು ಕೆಲವು ಅಭಿಪ್ರಾಯ ಏನು ಅಂದರೆ, ಜಗನ್ನಾಥನನ್ನ ಆಲಂಗಿಸ್ಕೊಂಡು ಅಂದರೆ ಭಾವಸ್ಥಿನಲ್ಲಿ ಜಗನ್ನಾಥನನ್ನ ಆಲಿಂಗನ ಮಾಡಿಕೊಂಡು ಅವರ ಹತ್ರನೇ ಮಿಲೀನರಾದರು ಅಂತ. ಮತ್ತು ಕೆಲವು ಅಭಿಪ್ರಾಯ ಹೇಳ್ತಾಯಿದ್ರು, ಗೋಪಿನಾಥ್ ಮಂದಿರದಲ್ಲಿ ಅವರು ಮಿಲೀನರಾದರು ಅಂತ ಹೇಳ್ತಾರೆ. ಈ ಒಟ್ಟಿನಲ್ಲಿ ಅವರ ಜೀವನದಲ್ಲಿ, ಮಹಾಪ್ರಭುವ ಜೀವನದಲ್ಲಿ ಅಸಾಧಾರಣ ಪ್ರೇಮ ಭಕ್ತಿ, ದಿವ್ಯ ಜೀವನ ಆಯಿತು. ಈ ಶ್ರದ್ಧೆ, ಭಕ್ತಿ, ವೈರಾಗ್ಯ, ಸಾತ್ವಿಕ ಭಾವನೆ ನಮಗೂ ಉಂಟಾಗಲಿ. ಅವರ ಪಾದ ಪದ್ಮಗಳಲ್ಲಿ ನಮಗೆ ಶುದ್ಧ ಭಕ್ತಿ ಕರುಣಿಸಲಿ ಅಂತ ಹೇಳಿ ಈ ಮಾತನ್ನು ಮುಗಿಸ್ತಾ ಇದ್ದೀನಿ. ಪ್ರಿಯತಾಂ ಪುಂಡರೀಕಾಕ್ಷ ಸರ್ವಯಜ್ಞೇಶ್ವರೋ ಹರಿಃ, ತಸ್ಮಿನ್ ತುಷ್ಟೇ ಜಗತ್ತುಷ್ಟಂ ಪ್ರೇಣಿತೇ ಪ್ರೇಣಿತಂ ಜಗತ್. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.